ಗಣಗಳಿರುವಂಥದ್ದು. ಈ ದ್ರುತ ವಿಳಂಬಿತ ಛಂದಸ್ಸಿನಲ್ಲಿರುವಂತಹ ಈ ಪದ್ಯಗಳಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಪದ್ಯ, ಮಧ್ವಾಚಾರ್ಯರು ಮಗುವಾಗಿರುವಾಗ ಯಾರೂ ಇಲ್ಲದೆ ಒಬ್ಬಂಟನೇ ಹೋಗಿ ಒಂದೊಂದು ದೇವಾಲಯಕ್ಕೆ ಹೋದಾಗ ತಂದೆ ಅಲ್ಲಿ ಹೋಗಿ ಮಗುವನ್ನು ನೋಡಿ, ಅಪ್ಪ ನೀನು ಹೇಗೆ ಒಬ್ಬಂಟನಾಗಿ ಬಂದರೆ ನನ್ನ ಜೊತೆಲಿ ಪರಮಾತ್ಮ ನನ್ನ ಜೊತೆಲಿ ಬಂದಿದ್ದನಲ್ವಾ ಅಂತ ಹೇಳಿ ಹೇಳುವಂಥದ್ದು. ಅದು ನೋಡಿ ಅಚ್ಚರಗೊಂಡು ತಂದೆ ಭಗವಂತನೇ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡುವುದು. ಅದು ಮಗುವನ್ನು ಕರಕೊಂಡು ತನ್ನ ಪತ್ನಿ ಸಹಿತನಾಗಿ ತಿರುಗಿ ವಾಪಸ್ ಬರುವುದು. ಅಷ್ಟುವರೆಗೂ ನಾವು ನೋಡಿದ್ದೀವಿ. 16ನೇ ಶ್ಲೋಕ, ತಂ ಉಪಗೃಹ್ಯ ಸುತಂ ಸುತಪೋನಿಧಿ ಗೃಹಮಸೌ ಗೃಹಿಣೀ ಸಹಿತೋಯೌ ಉದಯತೀತಿ ಬಾಲ ದಿವಾಕರೆ ಸ್ಮಿತಮಭೂತ್ ಸುಜನಾನನ ವಾರಿದಂ ಅಂಥೇಳಿ ಇಲ್ಲಿ ತಂ ಉಪಗೃಹ್ಯ ಅಂದರೆ ಮಗನನ್ನು ಮಗನ ಜೊತೆಯಲ್ಲಿ ಕೂಡಿಕೊಂಡು ತಂ ಸುತಂ ಉಪಗೃಹ್ಯ, ಆ ಮಗು ಸಹಿತವಾಗಿ ತನ್ನ ಪತ್ನಿಯ ಸಹಿತವಾಗಿ ತಾನು ಮತ್ತು ವಾಪಸ್ಸು ಬಂದ ವಿಷಯವನ್ನು ನಾವು ನೋಡಿದ್ವಿ. ಸುತಪೋನಿಧಿ ಒಳ್ಳೆ ತಪಸ್ಸಿನಿಂದ ಕೂಡಿರುವಂತಹ ತಪಶಾಲಿ ಆಗಿರುವಂತಹ ಮಧ್ಯಗೇಹ ಭಟ್ಟರು, ಅಸೌ ಆ ಮಧ್ಯಗೇಹ ಭಟ್ಟರು ತಂ ಸುತಂ ಉಪಗೃಹ್ಯ ತನ್ನ ಮಗನಾದ ಆ ವಾಸುದೇವ ನಾಮಕ ಆ ಮಗುವನ್ನು, ವಾಯುದೇವರ ಅವತಾರವಾಗಿರುವಂತವರು, ಅವರು ಚಿಕ್ಕ ಮಗುವಿರಾಗ ವಾಸುದೇವ ಅಂತ ಹೆಸರಿತ್ತು, ಅವ ಮಗುವನ್ನು ಹಿಡಿಕೊಂಡು ತಂ ಸುತಂ ಉಪಗೃಹ್ಯ ಆದಾಯ ಕರುಕೊಂಡು ಗೃಹಿಣಿ ಸಹಿತ ತನ್ನ ಪತ್ನಿ ಸಹಿತರಾಗಿ ಗೃಹಂ ಯಯೌ ಮನೆಗೆ ತಿರುಗಿ ಬಂದರು. ಅಲ್ಲಿ ಬಾಲ ದಿವಾಕರೇ ಉದಯತಿ ಸತಿ ಅಂದರೆ ಸೂರ್ಯನಂತೆ ಇದ್ದಾನೆ ಮಗು ಪ್ರಕಾಶವಂತನಾಗಿ. ಅಲ್ಲಿ ಬಾಲ ದಿವಾಕರ ಅಂದ್ರೆ ಹೊಸದಾಗಿ ಉದಯಿಸಿದ ಸೂರ್ಯ ಅಂತಲೂ ಇದೆ. ಬಾಲನಕನೇ ದಿವಾಕರ ಅಂದ್ರೆ ಬಾಲ ರೂಪನಾದ ದಿವಾಕರ ಸೂರ್ಯ ಅಂದ್ರೆ ಮಗುವನ್ನು ಸೂರ್ಯನ ಜೊತೆಗೆ ಹೋಲಿಸ್ತಾ ಇದ್ದಾರೆ. ಅಂತಹ ಆ ಮಗುವನ್ನು ನೋಡಿ ಆ ಊರಿನ ಜನರು ಎಲ್ಲ ಕೂಡ ಸಂತೋಷ ಪಟ್ಟರು. ಅವರು ಮುಖ ಕಮಲಗಳು ಅರಳಿದವು. ಕಮಲ ಸೂರ್ಯನ ನೋಡಿ ಕಮಲ ಅರಳಿದಂತೆ ಸೂರ್ಯನಂತೆ ಇರೋ ಈ ಮಗುವನ್ನು ಕಂಡು ಉದಯತಿ ಸತಿ ಮಗು ಬಂದಾಗ ಸೂರ್ಯ ಉದಯವಾದ ಕಮಲಗಳು ಅರಳಿದಂತೆ ಈ ಮಗು ಮತ್ತು ಊರಿಗೆ ತಿರುಗಿ ಬಂದಾಗ ಅವರೆಲ್ಲರ ಮುಖ ಕಮಲಗಳು ಅರಳಿದವು ಅಂದ್ರೆ ಅವರು ಸಂತೋಷ ಪಟ್ಟರು ಅಂತ ಅಷ್ಟುವರೆಗೂ ನೋಡಿದ್ದೀವಿ. ಅದಾದ ಮೇಲೆ 17ನೇ ಪದ್ಯ, ಅದು ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶುಮಹೋ ಜನನಿ ತಮಲಾಲಯತ್ ಅಪರಥಾ ಪರಿತುಷ್ಟ ಮನಾಕತಂ ಚಿರಮಿಹೈಷ ವಸೇತ್ ವಿಸಹಾಯಕ ಅಂಥೇಳಿ. ಇಲ್ಲಿ ಏನಂತ ಹೇಳಿದರೆ ತಾಯಿ ದುರ್ಗಾದೇವಿ ಲಕ್ಷ್ಮಿ, ಶ್ರೀ ಭೂ ದುರ್ಗಾ ಮೂರು ರೂಪಗಳಲ್ಲಿ ಇರುವ ಲಕ್ಷ್ಮೀದೇವಿ ತನ್ನನೇ ಮಗ, ಯಾಕಂದ್ರೆ ವಾಯುದೇವರು ಲಕ್ಷ್ಮೀ ಪುತ್ರರು, ನಾರಾಯಣ ಪುತ್ರರಾಗಿದ್ದಾರೆ. ಆದ್ದರಿಂದ ತಾಯಿ ಜಗಜ್ಜನನೇ ಎಲ್ಲರಿಗೂ ತಾಯಿ. ಆದರೆ ಸ್ವತಃ ಅಂದರೆ ಸೃಷ್ಟಿ ಆದಿಯಲ್ಲಿ ಸ್ವಯಂ ಆ ಮಗುವಿಗೆ ಜನ್ಮ ಅಂದರೆ ಉದ್ಭವಿಸುವಂತೆ ಮಾಡಿದಂತಹ ತಾಯಿಯಾದ ಕಾರಣದಿಂದ ಲಕ್ಷ್ಮೀದೇವಿ ತಾಯಿಯಂತೆ ಮಗುವನ್ನು ಕಾಪಾಡ್ತಾಳೆ. ಆದ್ದರಿಂದ ಇಲ್ಲಿ ವಾಯುದೇವರು ಪಾದುಕಾ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದಾರೆ. ಅದಕ್ಕೆ ಹತ್ತಿರ ಇರುವಂತಹ ಅಲ್ಲಿ ವಿಮಾನಗಿರಿ ಅಂತ ಇರುವಂತದ್ದು, ಕುಂಜಾರ ಬೆಟ್ಟ, ದುರ್ಗಾ ಬೆಟ್ಟ ಅಂತ ಯಾವುದನ್ನು ಕರಿತೀವೋ ಅಲ್ಲಿ ಆ ದುರ್ಗಾ ಬೆಟ್ಟದಲ್ಲಿ ಕುಂಜಾರದಲ್ಲಿ ಇರುವಂತಹ ದುರ್ಗಾ ರೂಪದಲ್ಲಿ ನೆಲೆಸಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಆ ತಾಯಿಯಾದ ಕಾರಣದಿಂದ ಮಗುವನ್ನು ಚೆನ್ನಾಗಿ ಲಾಲನೆ ಮಾಡ್ತಾಳೆ. ಆದ್ದರಿಂದ ಆ ತಾಯಿಯ ಸಹಾಯವಿಲ್ಲದೆ ಮಗು ಹೇಗಿರ್ತಾನೆ ಅಂತ ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ಮಗು ತನ್ನ ತಾಯಿಯಾದ ದುರ್ಗೆಯ ಒಂದು ರಕ್ಷಣದಲ್ಲಿ ಚೆನ್ನಾಗಿ ಸಂತೋಷವಾಗಿದ್ದರು ಅಂಥೇಳಿ ಇಲ್ಲಿ ವರ ವಿಮಾನಗಿರವು ಶ್ರೇಷ್ಠವಾದಂತಹ ಪಾದುಕಾ ಕ್ಷೇತ್ರ ಮಧ್ಯದಲ್ಲಿ ಇರುವಂತಹ ವಿಮಾನ ಅಂತ ಹೆಸರಿರುವಂತಹ ಪರ್ವತ ಯಾವುದಿದೆ ವಿಮಾನಗಿರಿಯಲ್ಲಿ, ಅಲ್ಲಿ ಇರುವಂತಹ ಜನನಿ ತಾಯಿಯಾದ ಚಂಡಿಕಾ ದುರ್ಗಾದೇವಿ ರೂಪದಲ್ಲಿರುವಂತಹ ಲಕ್ಷ್ಮೀದೇವಿ, ತಮೋ ಗುಣಾಭಿಮಾನಿಯಾದ ಲಕ್ಷ್ಮೀದೇವಿ, ಅಪಿ ತಂ ಶಿಶುಂ ಅಲಾಲಯತ್, ಆಲ ತಾಯಿ ಲಕ್ಷ್ಮೀದೇವಿ ತನ್ನ ಶಿಶುವನ್ನು ಕಾಪಾಡ್ತಾ ಇದ್ದಳು ಅಂಥೇಳಿ ಏನು ಆಶ್ಚರ್ಯ ಅಂಥೇಳಿ. ಅಹೋ ಅಪರಥ ಅಂದ್ರೆ ಹಾಗಿಲ್ಲದೇ ಇದ್ದರೆ, ಅಂದ್ರೆ ಆ ತಾಯಿಯ ಲಾಲನೆ ಇಲ್ಲದೇ ಇದ್ದರೆ ಮಗು ಹೇಗೆ ಸಹಾಯ ವಿಸಹಾಯಕ, ಆ ತಾಯಿಯ ಲಾಲನೆ ಇಲ್ಲದೇ ಇದ್ದರೆ ಅಪರಥ ತಲ್ಲಾಲನ ಅಭಾವೇ, ಲಾಲನೆ ಇಲ್ಲದೇ ಇದ್ದರೆ ಈ ಸಹಾಯಕ ಸಹಾಯ ಇಲ್ಲದಿಂತ ಅಂದ್ರೆ ಮಗುವಿಗೆ ತಾಯಿಯ ಸಹಾಯ ಬೇಕು. ಈ ವಾಯುದೇವರಾದರೂ ಕೂಡ ಅವ್ರಿಗೂ ಕೂಡ ತಾಯಿ ಲಕ್ಷ್ಮೀದೇವಿ ಸಹಾಯ ಬೇಕಾಗಿದೆ. ಆದ್ದರಿಂದ ಸಹಾಯರಹಿತನಾದ ಮಗುವು ಹೇಗೆ ಇರಲಾರನು ಹಾಗೆ ತಾಯಿಯಾದ ಲಕ್ಷ್ಮೀದೇವಿ ಸಹಾಯವಿಲ್ಲದೆ ಈ ಮಗು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಸಹಾಯಕ ಏಷ ಇಹ ಭುವಿ ಪರಿತುಷ್ಟ ಮನಃ ಕಥಂ ಚಿರಂ ವಸೇತ್, ತಾಯಿಯ ಸಹಕಾರವಿಲ್ಲದೆ ಇದ್ದರೆ ಈ ಭೂಮಿಯಲ್ಲಿ ಚಿರಕಾಲ ಸಂತೋಷವಾಗಿ ಪರಿತುಷ್ಟ ಮನಸ್ಸಃ ಪರಿತುಷ್ಟ ಮನಃ ಸಂತುಷ್ಟಿಗೊಂಡ ಮನಸ್ಸು ಉಳ್ಳವರಾಗಿ ಕಥಂ ಚಿರಂ ವಸೇತ್, ಬಹಳ ಕಾಲ ಈ ಮಗು ಬಾಳಲಕ್ಕೆ ಹೇಗೆ ಸಾಧ್ಯವಾಗತ್ತೆ? ಈ ಮಗು ಚೆನ್ನಾಗಿ ಬಾಳಬೇಕಂದ್ರೆ ತಾಯಿಯಾದ ಲಕ್ಷ್ಮಿಯ ಸಹಾಯ ಬೇಕಾಗಿದೆ ಅಂತ ಹೇಳಿ ತಾಯಿಯ ಸಹಾಯ, ಮಗುವಿಗೆ ಬೇಕಾದಂತೆ ಲಕ್ಷ್ಮಿಯ ಸಹಾಯ ಈ ವಾಯುದೇವರಿಗೂ, ವಾಯುದೇವರ ಅವತಾರವಾದ ಮಧ್ವಾಚಾರ್ಯರಿಗೆ ಇವರಿಗೂ ಬೇಕಾಗಿದೆ ಅಂತ ಹೇಳಿ ಚಮತ್ಕಾರ, ಕವಿತಾ ಚಮತ್ಕಾರವೂ ಹೌದು, ಸತ್ಯವೂ ಹೌದು, ನಿಜವಾದ ಮಾತೂ ಹೌದು. ಈ ವಿಧವಾಗಿ ಕವಿತಾ ಇದಕ್ಕೆ ಕಾವ್ಯ ಶಾಸ್ತ್ರ, ಇದು ಶಾಸ್ತ್ರವೂ ಹೌದು ಕಾವ್ಯವೂ ಹೌದು. ಅಂದ್ರೆ ಇಲ್ಲಿ ಕಾವ್ಯ ರೂಪದಲ್ಲಿ ಹೇಳುವ ಮಾತುಗಳೆಲ್ಲ ಕೂಡ ಸತ್ಯವೂ ಆಗಿವೆ. ಆದ್ದರಿಂದ ಈ ಸತ್ಯ ವಚನ ಇದು ಲಕ್ಷ್ಮಿಯ ಸಹಕಾರಂತ್ಯವೂ ವಾಯುದೇವರಿಗೆ ಬೇಕು ಅನ್ನುವುದು ಸತ್ಯವಾದ ಮಾತು, ಅದನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 18ನೇ ಶ್ಲೋಕದಲ್ಲಿ ಸಕಲ ಶಬ್ದಮಯೀ ಚ ಸರಸ್ವತಿ ಸತತಮಾನಮತಿ ಸ್ವಯಮೇವಯಂ ದ್ವಿಜ ವರೋಧ ಕದಾಚನ ಮಾತೃಕಾಹ ಕಿಲ ಸುತಂ ಪರಿಚಾಯತಿ ಸ್ಮತಂ ಅಂತೇಳಿ. ನಾವು ಚಿಕ್ಕ ಮಗು ಇರುವಾಗ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಹಾಗೆ ಇವರು ವಾಯುದೇವರ ಅವತಾರ ಅಂತ ಮಧ್ಯಗೆ ಹೆಬ್ಬಟ್ಟರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಮಗು ಎಲ್ಲ ಮಗು ತಾನೇ ಈ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಅಕ್ಷರಗಳು ಕಲ್ತ್ಕೊಡ್ಬೇಕು ಅಂಥೇಳಿ ಅಲ್ಲಿ ಈ ಶ್ಲೋಕ. ಅಥ ದ್ವಿಜ ವರಹ, ದ್ವಿಜ ಅಂದ್ರೆ ಬ್ರಾಹ್ಮಣ, ವರಹ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠನಾದಂತಹ ಮಧ್ಯಗೆ ಭಟ್ರು. ಅಥ ಅಂದ್ರೆ ಇದು ನಡೆದ ಮೇಲೆ, ಈ ವೃತ್ತಾಂತ ಆದ ಮೇಲೆ, ಯಾವ ವೃತ್ತಾಂತ, ಈ ಎಲ್ಲ ದೇವಾಲಯಕ್ಕೆ ಹೋಗಿ ಬರುವುದು, ತಿರುಗಾಡುವುದು, ಇದೆಲ್ಲ ಆದ ಮೇಲೆ, ಅದರ ಅನಂತರ ಬ್ರಾಹ್ಮಣ ಶ್ರೇಷ್ಠನಾದಂತಹ ಈ ಮಧ್ಯಗೆ ಭಟ್ಟರು ದ್ವಿಜ ವರಹ, ಇದು ಅನ್ವಯ ಹೀಗೆ. ಅಥ ದ್ವಿಜ ವರಹ ಕದಾಚನ ತಂ ಸುತಂ ಮಾತೃಕಾಹ ಪರಿಚಾಯತಿ ಸ್ಮ ಕಿಲ ಸಕಲ ಶಬ್ದಮಯಿ ಸರಸ್ವತಿ ಚ ಯಂ ಸ್ವಯಮೇವ ಸತತಂ ಆನಮತಿ ಅಂಥೇಳಿ. ಅಂದರೆ ಇಲ್ಲಿ ಈ ನಡೆದ ವೃತ್ತಾಂತ ಆದ ಮೇಲೆ ಬ್ರಾಹ್ಮಣ ಶ್ರೇಷ್ಠರಾದಂತಹ ಮಧ್ಯಗೇಹ ಭಟ್ಟರು ಕದಾಚನ ಒಂದಾನೊಂದು ದಿನ ತಂ ಸುತಂ ಆ ಮಗುವನ್ನು ಏನು ಮಾಡಿದರು, ಮಾತೃಕಾ ಪರಿಚಾಯತಿ ಸ್ಮ. ಮಾತೃಕಾ, ಮಾತೃಕಾ ಅಂದ್ರೆ ಅಕ್ಷರಗಳು, ಅಕ್ಷರಗಳು ಮಾತೃಕಾ ನ್ಯಾಸ, ನಾವು ಮಾತೃಕಾ ಮಂತ್ರ ಅಂತ ಕೇಳ್ತೀವಿ. ಮಾತೃಕಾ ಅನ್ನುವ ಶಬ್ದ, ಮಾತೃ ಒಂದು ಮಾತ್ರದಲ್ಲಿ ಉಚ್ಚಾರಣೆ ಮಾಡುವಂತಹದ್ದು, ಮಾತೃಗ ಮಾತಾ ಅನ್ನುವ ಶಬ್ದಕ್ಕೆ ಮೆಷರ್ಮೆಂಟ್ ಅಂತ, ಅಕ್ಷರದ ಮೆಷರ್ಮೆಂಟ್. ಆದ್ದರಿಂದ ಅದಕ್ಕೆ ಮಾತು, ಅದರಿಂದಲೇ ಮಾತೃ ಶಬ್ದದಿಂದಲೇ ಕನ್ನಡ ಶಬ್ದ ಮಾತು ಅಂತ ನಾವು ಯಾವುದನ್ನು ಹೇಳ್ತೀವೋ ಅದರಿಂದ ಬಂದದ್ದು, ಉತ್ಪತ್ತಿಯಾದದ್ದು. ಮಾತೃಯಿಂದ ಬಂತು ಮಾತು. ಇಂಗ್ಲಿಷ್ನಲ್ಲಿರುವಂತಹ ಮೌತ್ ಕೂಡ ಅದರಿಂದ ಬಂದಿರಬೇಕು, ಮೌತ್ ಮಾತು. ಅದೇ ವಿಧವಾಗಿ ತೆಲುಗಿನಲ್ಲಿ ಮಾಟಾ ಅಂತಾರೆ, ಹಿಂದಿನಲ್ಲಿ ಬಾತ್ ಅಂತಾರೆ. ಇವೆಲ್ಲ ಕೂಡ ಈ ಶಬ್ದದಿಂದಲೇ, ಮಾತೃ ಶಬ್ದದಿಂದ ಬಂದಿರಬೇಕು. ಸೊ ಅದರಿಂದ ಮಾತೃಕಾಹ ಅಂದ್ರೆ ಅಕ್ಷರಗಳು. ಮಗನಿಗೆ, ತನ್ನ ಮಗನಿಗೆ ಮಧ್ಯಗೇಹ ಭಟ್ಟರು ಅಕ್ಷರಗಳನ್ನು ಪರಿಚಯಗೊಳಿಸಬೇಕಂತೇಳಿ ತಂ ಸುತಂ ಮಾತೃಕಾಹ ಪರಿಚಾಯತಿ ಸ್ಮ. ತನ್ನ ಮಗನಿಗೆ ಈ ಮಾತೃಕಗಳನ್ನು ಅಂದ್ರೆ ಅಕ್ಷರಗಳನ್ನು, ವರ್ಣಗಳನ್ನು, ಈಯಂತೆಯ ಅಕ್ಷರಗಳನ್ನು ಪರಿಚಾಯತಿ ಸ್ಮ ಜ್ಞಾಪಯಾಮಾಸಕಿಲ್ಲ. ಈ ಮಗುವಿಗೆ ಅಕ್ಷರಗಳು ಹೇಳ್ಕೊಡ್ಬೇಕಾ? ಮಿಕ್ಕವರು ನಮ್ಮಂತ ಅಂದ್ರೆ ಸಾಮಾನ್ಯ ಜನರೆಲ್ಲರೂ ಕೂಡ ಹುಟ್ಟಿದಾಗ ಏನಿಲ್ಲ, ಕಂಪ್ಲೀಟ್ ಜೀರೋ, ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಮತ್ತೆ ಎಲ್ಲ ಹೇಳ್ಕೊಟ್ರೆ ಪೂರ್ವಜನ್ಮದ ಒಂದು ಸ್ಮರಣೆಯಿಂದಲೂ ಅದು ಮತ್ತು ನೆನಪಿಗೆ ಬರುತ್ತೆ. ಆದ್ರೆ ಇವರು ವಾಯುದೇವರು, ಇವರಿಗೆ ಯಾವಾಗಲೂ ಕ್ರಮೇಣ ವರ್ಧಮಾನಂ ಅಂತೇಳಿ, ಯಾವತ್ತೂ ಅವರಿಗೆ ಕಡಿಮೆ ಆಗುವುದು, ಜೀರೋಗೆ ಬರುವುದು ಅನ್ನೋದಿಲ್ಲ. ಚಿಕ್ಕ ಮಗುವಾಗಿರುವಾಗಲೂ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ಅವರಿಗೆ ನೆನಪಿಗೆ ತಂದು ಕೊಟ್ಟಂತೆ ಆಗತ್ತಷ್ಟೇ, ಅಂದ್ರೆ ನೆನಪಿಗೆ ತಂದು ಕೊಡಬೇಕಿದ್ದ ಅನ್ಕೊಳ್ತಾರೆ, ಬಟ್ ಅವ್ರಿಗೆ ಅದಕ್ಕೂ ಬೇಕಾಗಿಲ್ಲ. ಆದ್ದರಿಂದ ಆದ್ರೆ ಮಧ್ಯಗೇಹ ಭಟ್ಟರಿಗೆ ಗೊತ್ತಿಲ್ಲ ಮಗು ವಾಯುದೇವರ ಅವತಾರ ಅಂತೇಳಿ, ಅದಕ್ಕಾಗಿ ಅಕ್ಷರಗಳನ್ನು ಪರಿಚಯ ಮಾಡಬೇಕು ಮಗುವಿಗೆ ಅಂತ ಹೇಳಿ ಅದಕ್ಕೆ ಪ್ರಯತ್ನ ಮಾಡಿದ್ರು. ಇದು ಆಶ್ಚರ್ಯ, ಕಿಲ ಅಂತ ಶಬ್ದ ಪ್ರಯೋಗ, ಕಿಲ ಶಬ್ದದಿಂದ ಏನಂತ ಹೇಳ್ತಾ ಅಂದ್ರೆ ಇದು ಅಪರಮಾರ್ಥ ಅಂತ, ಅಂದ್ರೆ ನಿಜವಾಗಿ ಅವರ ಅಕ್ಷರಗಳನ್ನು ಹೇಳ್ಕೊಳ್ಳಕ್ ಆಗೋದಿಲ್ಲ. ಅವ್ರಿಗೆ ಅಕ್ಷರಗಳೆಲ್ಲ ಮೊದಲೇ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದ್ರೆ ಲೋಕದೃಷ್ಟಿಯಲ್ಲಿ ಮರ್ತ್ಯಾವತಾರೆ ಮರ್ತ್ಯಸ್ಯ ಶಿಕ್ಷಣ ಅಂತೇಳಿ, ಮರ್ತ್ಯ ಮನುಷ್ಯರಾಗಿ ಅವತಾರ ಮಾಡಿದಾಗ ದೇವತೆಗಳು ಸಹಿತ ಮನುಷ್ಯರಂತೆ ವರ್ತನೆ ಮಾಡ್ತಾರೆ. ಆದ್ದರಿಂದ ಈ ಮಗು ಕೂಡ ಎಲ್ಲ ಗೊತ್ತಿದ್ರು ಕೂಡ ಎಲ್ಲ ಮಗುಗಳಂತೆನೆ ಸುಮ್ಮನೆ, ಹೌದು ನಾನು ಅಕ್ಷರಗಳನ್ನ ಕಲ್ತ್ಕೊಳ್ತೀನಿ ಅಂತ ಹೇಳಿ ತಂದ್ರೆ ಅಕ್ಷರಗಳನ್ನು ಹೇಳಿಕೊಟ್ಟಕ್ಕೆ ಹೊರಟಾಗ ತಾವು ಕೂತ್ಕೊಂಡು ಅಕ್ಷರವನ್ನು ತಂದೆ ಜೊತೆಲಿ ಕೂತ್ಕೊಂಡು ಕಲಿಯಲಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಿಚಾಯತಿ ಸ್ಮ, ಮಗುವಿಗೆ ಹೇಳಿಕೊಡ್ತಾ ಇದ್ದಾರೆ. ಕಿಲ, ಇದು ಆಶ್ಚರ್ಯವಾಗಿದೆಲ್ವ? ಯಾಕೆಂದ್ರೆ ಯಾಕೆ ಇದು ಆಶ್ಚರ್ಯ, ವೈ ಇಟ್ ಈಸ್ ನಾಟ್ ಬಿಲೀವಬಲ್ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಸಕಲ ಶಬ್ದಮಯಿ, ಸಕಲ ಅಂದ್ರೆ ಎಲ್ಲ ವಿಧವಾದಂತಹ ಶಬ್ದಗಳಿಗೆ ಮಯಿ ಅಭಿಮಾನಿನಿ ಆಗಿರುವಂತಹ ಸರಸ್ವತಿ ದೇವಿಯೇ ಚ ಇಯಂ ಸ್ವಯಮೇವ ಸತತಂ ಆನಮತಿ. ಯಾವ ಸರಸ್ವತೀ ದೇವಿ ಅಕ್ಷರ ಅಭಿಮಾನಿಯಾದ, ಸರ್ವಶಬ್ದಗಳಿಗೂ ಅಭಿಮಾನಿನಿಯಾದಂತಹ ಸರಸ್ವತೀ ದೇವಿಯೇ ಯಾರಿಗಾದರೆ ಸ್ವಯಂ ಆಗಿ ನಮಸ್ಕಾರವನ್ನು ಮಾಡ್ತಾಳೋ ಅಂತಹ ಸರಸ್ವತೀ ದೇವಿ ಅಂತೇಳಿ. ಸೊ ಸರಸ್ವತಿ ಭಾರತೀಯರು ಇಬ್ಬರು ಕೂಡ ಬ್ರಹ್ಮವಾಯುಗಳಿಗೆ ನಿತ್ಯ ನಮಸ್ಕಾರ ಮಾಡುವಂತಹವರಾಗಿದ್ದಾರೆ. ಆದ್ದರಿಂದ ಸ್ವಯಮೇವ ಸತತಂ ಆನಮತಿ, ಸ್ವಯಂ ತಾನೇ ಯಾವಾಗಲೂ ಯಾವ ವಾಯುದೇವರಿಗಾದ್ರೆ ನಮಸ್ಕಾರ ಮಾಡ್ತಾರೋ ಅಂತಹ ವಾಯುದೇವರ ಅವತಾರವೇ ಇವರಾಗಿದ್ದಾರೆ. ಆದ್ದರಿಂದ ಇವರಿಗೆ ಅಕ್ಷರಗಳನ್ನು ಹೇಳಿಕೊಡುವುದು ಎಲ್ಲಿಂದ ಬರುತ್ತೆ? ಇದು ಆಶ್ಚರ್ಯಕರವಾದದ್ದು, ಇದು ನಿಜವಲ್ಲ. ಅಂದರೆ ಪರಮಾರ್ಥಿಕವ ಅಂದರೆ ಸತ್ಯತ್ವದಿಂದ ಕೂಡಿದ ವಿಷಯವಲ್ಲ, ಆದರೆ ಲೋಕ ವ್ಯವಹಾರಕ್ಕೆ, ಲೋಕ ವಿಡಂಬನ, ಅದಕ್ಕಾಗಿ ನಡೆಯುವಂತಹ ವಿಷಯ ಆಗಿದೆ ಅಂತ ಹೇಳಿ ಇದು ಒಂದು ಲೋಕ ವಿಡಂಬನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಆದ ಮೇಲೆ ಆವಾಗ ನಡೆದ ವೃತ್ತಾಂತ, ಸರಿ, ಅಕ್ಷರಗಳನ್ನು ತಂದೆ ಮಗುವಿಗೆ ಹೇಳಿಕೊಡ್ತಾರೆ ಒಂದು ದಿನ, ಹೇಳಿಕೊಟ್ಟ ಮೇಲೆ ಎರಡನೇ ದಿನ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತೆ ಹೇಳಬೇಕಲ್ವ, ಆದ್ದರಿಂದ ನಿನ್ನೆ ಹೇಳಿದ್ದನ್ನು ಮತ್ತು ರಿವೈಸ್ ಮಾಡೋಕ್ಕಾಗಿ ಆ ಎರಡನೇ ದಿನ ಆರೇ ಅಕ್ಷರಗಳನ್ನು ಮತ್ತು ಹೇಳಕ್ಕೆ ಶುರು ಮಾಡ್ತಾರೆ. ಮಾಡಿದಾಗ ಮಗು ಏನು ಮಾಡಿತು ಅನ್ನೋದು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಲಿಪಿಕುಲಂ ನನು ತಾತ ಗತೇ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ ಇತಿ ನಿಜ ಪ್ರತಿಭಾಗುಣ ಭಾವಿತಂ ಹರಿಪದಸ್ಯ ವಚಸ್ತಮನಂದಯತ್ ಅಂತ ಹೇಳಿ ಇಲ್ಲಿ ಅನ್ವಯ ಹೀಗೆ ಇದಕ್ಕೆ. ನನು ನನು ಅಂದ್ರೆ ಒಂದು ಪ್ರಶ್ನೆ, ಒಂದು ಪ್ರಶ್ನೆ ಬಂದ್ರೆ ಏನು, ಯಾವಾಗಲೂ ಪೂರ್ವಪಕ್ಷ ಹೇಳೋದಕ್ಕೂ ನನು ಅಂತ ಹೇಳ್ತಾರೆ, ಇಲ್ಲ ಒಂದು ಪ್ರಶ್ನೆ ಬಂದ್ರೆ ನನು ನನು ಅಂತ. ಒಂದು ವೇಳೆ ಹೀಗೆ ಬಂದರೆ ಇಫ್ ಎ ಕ್ವಶನ್ ಅರೈಸಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳುವಾಗ ಇಫ್ ಎ ಕ್ವಶನ್ ಕಮ್ಸ್ ಅಂತೀವಿ ನೋಡ್ರಿ. ಹಾಗೆ ನಾನು ಒಂದು ವೇಳೆ ಈ ಪ್ರಶ್ನೆ ಬಂದ್ರೆ ಏನು, ಏನು ಪ್ರಶ್ನೆ ಬಂದರೆ ಅಂತ ಹೇಳಿದರೆ, ಯಾರಾದ್ರೂ ಮಗುಗೆ ಅಕ್ಷರಗಳನ್ನು ಹೇಳ್ಕೊಡ್ತಾ ಇದ್ದಾರೆ, ಮಗುಗೆಲ್ಲ ಗೊತ್ತಿರಬೇಕಲ್ವಾ ಅಂತ ಪ್ರಶ್ನೆ ಬಂದ್ರೆ, ಹೌದು ಗೊತ್ತಿತ್ತು ಅಂತ ತೋರಿಸ್ತು ಮಗು. ಹೇಗೆ ತೋರಿಸ್ತು ಅಂದ್ರೆ, ತಂದೆ ಎರಡನೇ ದಿನ ಹೇಳಿಕೊಟ್ಟಾಗ ಅದೇ ಅಕ್ಷರಗಳನ್ನು, ನಿನ್ನೆ ಹೇಳಿದ ಅಕ್ಷರಗಳನ್ನು ರಿಪೀಟ್ ಮಾಡ್ತಾರೆ. ಮಾಡಿದಾಗ ಹೇಳ್ತಾರೆ, ತಂದೆಯನ್ನು ಕೇಳ್ತಾನೆ ಮಗು, ತಾತ ಗತೇ ದಿನೇ, ನಾನು ಪ್ರಶ್ನೆ ಮಾಡಿದಾಗ ತಾತ ಗತೇ ದಿನೇ ಲಿಖಿತಂ ಲಿಪಿಕುಲಂ ಏವ ಪುನಃ ಕುತಃ ಲಿಖಿತಂ ಇತಿ ನಿಜ ಪ್ರತಿಭಾಗುಣ ಭಾವಿತಂ ಹರಿಪದಸ್ಯ ವಚಃ ತಂ ಅನಂದಯತ್. ಅಂದ್ರೆ ಇದರ ಅರ್ಥ ಹೀಗೆ, ಆವಾಗ ನಮಗೆ ಆ ಪ್ರಶ್ನೆ ಬಂದ್ರೆ ಇದು ನಿಸ್ಸತ್ಯ ಅಲ್ಲ, ಮಗುಗೆಲ್ಲ ಗೊತ್ತಿತ್ತು ಅನ್ನೋದು ಹೇಗೆ ಅಂತ ಹೇಳಿದ್ರೆ, ತಂದೆಯನ್ನು ತಂದೆ ಜೊತೆಲಿ ಮಗು ಮಾತನ್ನು ಹೇಳ, ತಾತ ಅಂತ ಸಂಬೋ, ತಾತ ಅಂದ್ರೆ ಸಂಸ್ಕೃತದಲ್ಲಿ ಅಪ್ಪ ಅಂತ ಅರ್ಥ, ಅಪ್ಪ ಅಪ್ಪ ಅಂತ ಸಂಬೋಧನೆ ಮಾಡಿ, ತಾತ ಗತೇ ದಿನೇ ನಿನ್ನೆಯ ದಿನ, ಕಳೆದ ದಿನ ಅಂದ್ರೆ ಪೂರ್ವೇದ್ಯುಹು ಮುಂದಿನ ದಿನ, ನೀವು ನಿನ್ನೆ ತಾನೇ ಹೇಳಿದ್ರೆ ಇದು ಗತೇ ದಿನೇ, ನಿನ್ನೆ ಹೇಳಿದಿರುವ ನಿನ್ನೆಯ ದಿನದಲ್ಲಿ ಹೇಳಿರುವಂತಹ ಲಿಖಿತಂ ಲಿಪಿಕುಲಂ, ಲಿಖಿತಂ ಬರೆಯಲ್ಪಟ್ಟಂತಹ, ಬರೆಯಲ್ಪಟ್ಟಂತಹ ಲಿಪಿಕುಲ, ಲಿಪಿ ಅಂದ್ರೆ ಸ್ಕ್ರಿಪ್ಟ್ ಅಕ್ಷರಗಳು, ಅಕ್ಷರ ಸಮೂಹ, ಕುಲ ಅಂದ್ರೆ ಸಮೂಹ, ಕ್ಲಸ್ಟರ್, ಕ್ಲಸ್ಟರ್ ಆಫ್ ಲೆಟರ್ಸ್, ನಿನ್ನೆ ಹೇಳಿದ ಅಕ್ಷರ ಸಮುದಾಯ ಯಾವುದಿದೋ ಅದನ್ನೇ ಏವ ಪುನಃ ಅದನ್ನೇ ಮತ್ತು ಇವತ್ತು ಮತ್ತು ಕೂಡ ಕುತಃ ಯಾವ ಕಾರಣದಿಂದಾಗಿ, ಅಕಸ್ಮಾತ್ ಯಾವ ಕಾರಣದಿಂದಾಗಿ ಲಿಖಿತಂ, ನಿನ್ನೆ ಬರೆದಿದ್ದನ್ನೇ ಇವತ್ತು ಯಾಕೆ ಬರಿತಾ ಇದ್ದೀರಾ ಅಂತ ಮಗು ತಂದೆಯನ್ನು ಕೇಳ್ತಾ ಇದ್ದಾನೆ. ಇತಿ ನಿಜ ಪ್ರತಿಭಾಗುಣ ಭಾವಿತಂ, ನಿಜ ಪ್ರತಿಭಾಗುಣ ಭಾವಿತ ಅಂದ್ರೆ ನಿಜ ಅಂದ್ರೆ ಸ್ವಾಭಾವಿಕವ, ಇನ್ಹರೆಂಟ್ ಅಂತ ನೋಡಿ, ಸ್ವಾಭಾವಿಕವಾಗಿರುವಂತಹ ಪ್ರತಿಭಾ, ಪ್ರತಿಭಾ ಅಂದ್ರೆ ಅವರ ಒಂದು ಐಶ್ವರ್ಯ, ಆ ಪ್ರತಿಭಾ ಸಾಮರ್ಥ್ಯ, ಅಂತಹ ಒಂದು ಸಾಮರ್ಥ್ಯ ಗುಣ ಯಾವುದಿದೋ ಆ ಪ್ರತಿಭಾ ಗುಣ, ಅದರಿಂದ ಆ ಪ್ರತಿಭಾ ಗುಣದಿಂದ ಭಾವಿತಂ ಅಂದ್ರೆ ಉತ್ಪಾದಿತಂ, ಆ ಪ್ರತಿಭಾ ಗುಣದಿಂದ ಬಂದಿರುವಂತಹ ಯಾವುದಾದ್ರೆ ಈ ಸಾಮರ್ಥ್ಯ ಇದು, ಹರಿಪದಸ್ಯ ವಚಃ, ಆ ಪ್ರತಿಭೆಯಿಂದ ಹುಟ್ಟಿ ಬಂದಂತಹ ಮಾತು, ಯಾವರ ಯಾರ ಮಾತು, ಹರಿಪದಸ್ಯ, ಹರಿಯ ಹೆಸರಿಟ್ಟುಕೊಂಡಿರುವ ಈ ಮಗುವಿನ ಮಾತು. ಹರಿಪದ ಅಂತ ಯಾಕೆ ಪ್ರಯೋಗ ಮಾಡಿದ್ದಾರೆ? ವಾಸುದೇವ ಅನ್ನುವುದು ಹರಿಯ ಹೆಸರು, ಭಗವಂತನಿಗೆ ವಾಸುದೇವ ಅನ್ನುವ ಹೆಸರಿದೆ. ಭಗವಂತ ತನ್ನ ಹೆಸರನ್ನು ಮಿಕ್ಕವರಿಗೆಲ್ಲರಿಗೂ ಕೊಡ್ತಾನೆ, ವಸ್ತುಗಳಿಗಾಗಲಿ ಬೇರೆಯವರಿಗೆ ಭಗವಂತ ಆಕರ್ಷಣೆ ಮಾಡ್ತಾನೆ, ಅಂದ್ರೆ ಆ ಶಬ್ದಗಳನ್ನು ಅನ್ಯತ್ರ ಪ್ರಯೋಗಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ವಾಸುದೇವ ಅಂತ ಭಗವತ್ ಪರವಾಗಿ ಹೇಳಿದಾಗ ಒಂದು ಅರ್ಥ, ವಾಸುದೇವ ಅಂತ ಹೇಳಿದ್ರೆ ವಸತಿ ಎಲ್ಲ ದೇವತೆಗಳಲ್ಲಿಯೂ ವಾಸ ಮಾಡಿ ಅವರನ್ನು ನೇಮನ ಮಾಡುವ ಭಗವದ್ ರೂಪ, ಅದಕ್ಕೆ ಅವನು ವಾಸುದೇವ. ವಾಸುದೇವನ ಮಗನಾದ ವಾಸುದೇವ ಅದು ಆಮೇಲೆ ಬಂದಿರುವಂತಹ, ಅದಕ್ಕೂ ಮುಂಚೆನೂ ಭಗವಂತನಿಗೆ ಆ ಹೆಸರಿತ್ತು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಪಂಚರೂಪಗಳನ್ನು ಮಾಡುವಾಗಲೂ, ಇಲ್ಲ ವ್ಯಾಪ್ತಿ ರೂಪಗಳನ್ನು ಮಾಡುವಾಗಲೂ ಅನೇಕ ಸಂದರ್ಭಗಳಲ್ಲಿ ಆ ವಾಸುದೇವ ಶಬ್ದ ಪ್ರಯೋಗ ಇದೆ, ವೇದಗಳಲ್ಲಿ ಎಲ್ಲ ಕಡೆ ಇದೆ. ಭಗವಾನ್ ಕೃಷ್ಣನಿಗೆ ವಾಸುದೇವ, ವಸುದೇವನ ಮಗನಾಗಿ ಅವತಾರ ಮಾಡುವುದಕ್ಕೆ ಮುಂಚೆನೇ ಆ ವಾಸುದೇವ ಹೆಸರಿತ್ತು. ಆ ವಾಸುದೇವ ನಾಮಕನಾದ ಹರಿ ತನ್ನ ಪದವನ್ನು ವಾಯುದೇವರಿಗೆ, ಅವರಿಗೂ ವಾಸುದೇವ, ವಾಯುದೇವರಿಗೂ ವಾಸುದೇವ. ಯಾಕಂದ್ರೆ ನಾವು ನೋಡಿದ್ವಿ, ವಾಸುದೇವ ಅಂದ್ರೆ ವಾ ಜ್ಞಾನಾರ್ಥಂ ಅಸುದೇವ, ಪ್ರಾಣದೇವರು ಜ್ಞಾನ ಪ್ರಸಾರಕ್ಕಾಗಿ ನೆಲೆಸಿದ್ದಾರಾದ್ದರಿಂದ ಅವರಿಗೂ ವಾಸುದೇವ. ಭಗವತ್ ಪರವಾಗಿ ಅರ್ಥ ಮಾಡುವಾಗ ಒಂದು ಎಟಿಮಾಲಜಿ, ವಾಯುದೇವರಿಗೆ ಅರ್ಥ ಮಾಡುವಾಗ ಇನ್ನೊಂದು ಎಟಿಮಾಲಜಿ. ಆ ವಾಸುದೇವ ವಾಚ್ಯರಾದಂತಹ ವಾಯುದೇವರೇ ಇಲ್ಲಿ ಅವತಾರ ಮಾಡಿದಾಗ ತಂದೆಗೆ ಗೊತ್ತಿಲ್ಲ ಇವರು ವಾಸುದೇವ ಅಂತ ಹೆಸರಿಟ್ಟಾಗ ದೇವರ ಹೆಸರಿಡ್ತಾ ಇದ್ದೀನಿ ಅಂತ ಇಟ್ಟಿದ್ದಾರಷ್ಟೇ. ಆದರೆ ಇವರು ಸಾಕ್ಷಾತ್ ವಾಯುದೇವರ ಅವತಾರ ಅಂತ ತಂದೆಗೆ ಗೊತ್ತಿಲ್ಲ, ಆದರೆ ಇವರು ಸಾರ್ಥಕನಾಮರಾಗಿದ್ದಾರೆ. ವಾಸುದೇವ ಅಂದ್ರೆ ವಾಯುದೇವರಿಗೂ ಹೆಸರಿದೆ. ಆದ್ದರಿಂದ ಹರಿಪದಸ್ಯ ವಾಯುದೇವರ ಪದವನ್ನೇ ತಮಗೂ ಹೆಸರಿಟ್ಟಿದ್ದಾರೆ. ಆ ಹೆಸರಿರುವಂತಹ ವಾಸುದೇವ ನಾಮಕನಾದ ಈ ಮಗುವು ಅಂತ ಅರ್ಥ. ಅಂತಹ ಹರಿಪದ ಇರುವ ಅಂದ್ರೆ ಭಗವಂತನ ಪದವನ್ನೇ, ಆ ವಾಚಕವಾದ ಪದವನ್ನೇ ಇಟ್ಟುಕೊಂಡಿರುವ ಆ ಹೆಸರಿಂದ ಕರೆಯಲ್ಪಡುವ ವಾಸುದೇವ ನಾಮಕನಾದಂತಹ ಈ ಮಗುವು, ಆ ಮಗುವಿನ ಹರಿಪದಸ್ಯ ಅಂದ್ರೆ ಷಷ್ಠಿ ತತ್ಪುರುಷ, ಆ ಮಗುವಿನ ವಚಃ ವಾಕು ಮಾತು ತಂ ಪಿತರಂ ಆನಂದಯತು, ತನ್ನ ತಂದೆಯನ್ನು ಆನಂದಗೊಳಿಸಿತು. ಇಟ್ ಮೇಡ್ ಹಿಮ್ ಹ್ಯಾಪಿ, ತಂದೆ ತುಂಬಾ ಸಂತೋಷಪಟ್ಟ, ಏನಪ್ಪ ಮಗು ಒಂದು ದಿನ ನಿನ್ನೆ ಹೇಳಿದೆ ಏನೋ ಅಕ್ಷರ ಹೇಳಿದೆ ಬರೆಸು, ಒಂದ್ಸಾರಿ ಬರೆಸಿದೆ, ಇವತ್ತು ಮತ್ತೂ ಅದನ್ನು ಬರೆಸೋಣ ಅಂತ ಹೇಳಿದೆ, ಎಲ್ಲ ನನಗೆ ನಿನ್ನೆಂದೆ ಗೊತ್ತಾಗ್ಬಿಡ್ತು, ಮತ್ತೆ ಇವತ್ತು ಯಾಕೆ ಹೇಳ್ತಾ ಇದ್ದೀರಾ ಅಂತ. ಮಗುವಿಗೆ ನಿನ್ನೆ ಹೇಳಿದ್ದೇ ಇವತ್ತು ಹೇಳ್ತಾ ಇದ್ದೀನಿ ಅಂತ, ಅಷ್ಟು ಒಂದು ಇಷ್ಟು ಚಿಕ್ಕ ಮಗುವಿಗೆ ಮೊದಲು ಅಕ್ಷರ ಹೇಳ್ಕೊಡ್ತಾ ಇದ್ದೀವಿ, ಎಲ್ಲ ಅಕ್ಷರಗಳು ಗೊತ್ತಿದ್ದಂತೆ ಮಾತಾಡ್ತಾ ಇದ್ದಾನಲ್ವ ಈ ಮಗುವು ಅಂತ ಹೇಳಿ ತುಂಬಾ ಖುಷಿ ಪಟ್ರಂತೆ ತಂದೆ. ಖುಷಿ ಪಟ್ಟು ಇಂತಹ ಪ್ರತಿಭಾಶಾಲಿಯಾದ ಮಗುವನ್ನು ಮಿಕ್ಕವರು ಯಾರನ್ನ ಅವ್ರ ಮುಂದೆ ನಾನು ಅಕ್ಷರಗಳನ್ನು ಹೇಳ್ಕೊಟ್ರೆ ಈ ಮಗು ಎಲ್ಲ ಗೊತ್ತಾಯ್ತು ಅಂತ ತೋರಿಸ್ತಾನೆ, ತೋರಿಸಿದ್ರೆ ಅವ್ರ ಕಣ್ಣು ದೃಷ್ಟಿಗೆ ಬೀಳುತ್ತೆ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಮಾಡಿದರು ತಂದೆ, ಈ ವಿಧವಾದ ಪ್ರತಿಭೆಯನ್ನು ಮಗುವು ತೋರಿಸಿದಾಗ ತಂದೆ ಏನು ಮಾಡಿದರು ಅನ್ನೋದನ್ನು 20ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶಿಶುರಸೌ ಪ್ರತಿಭಾಂಬುದಿರಿತ್ಯಲಂ ಜನಮನು ವಚನಗ್ರಹ ಪೀಡನ ನ ಭವತಾ ಇತಿ ತಂ ವಿಜನಸ್ಥಳೆ ಸ್ವತನಯಂ ಸಮಶಿಕ್ಷಯ ದೇಶಕಃ ಅಂತೇಳಿ. ಇದರ ಅನ್ವಯ ಹೀಗೆ, ಏಷಕಃ ತಂ ಸ್ವತನಯಂ ಅಸೌ ಶಿಶು ಅಲಂ ಪ್ರತಿಭಾ ಅಂಬುದಿಹಿ ಇತಿ ಜನ ಮನೋ ವಚನ ಗ್ರಹ ಪೀಡನ ನ ಭವತಾತ್ ಇತಿ ವಿಜನಸ್ಥಳೇ ಸಂ ಅಶಿಕ್ಷಯತ್. ಅಂದ್ರೆ ಏಷಕಃ, ಏಷ ಅಂದ್ರು ಏಷಃ ಏಷಕಃ ಎರಡು, ಏಷಕ ಅಂದ್ರೆ ಇವರು, ಇವರು ಅಂದ್ರೆ ಈ ಮಧ್ಯಗೇಹ ಭಟ್ಟರು, ಈ ಮಧ್ಯಗೆ ಇವರು ಅಂತ ಅರ್ಥ. ಏಷಃ ಏಷಕಃ ಎರಡು ಸಮಾನಾರ್ಥಕಗಳೇ. ಏಷಕಃ ಇವರು, ಈ ಮಧ್ಯಗೇಹ ಭಟ್ಟರು ಅವರೇನು ಮಾಡಿದ್ದಾರೆ, ಅಸೌ ಶಿಶು ಈ ಮಗುವು, ಅಸೌ ಈ ಶಿಶು ಮಗು, ಅಲ್ಲಿ ಅಸೌ ಅಂದ್ರೆ ವಾಯುದೇವರ ಅವತಾರ ಅಂತ ಗೊತ್ತಿಲ್ಲ ಅವ್ರಿಗೆ, ಆದ್ರೆ ಆ ಶಬ್ದದಲ್ಲಿ ಅರ್ಥವು ಅಡಗಿದೆ. ಅಂತಹ ವಾಯುರೂಪರಾದ ಈ ಮಗು, ಈ ಮಗು ಅಸೌ ಶಿಶು ಅಲಂ ಪ್ರತಿಭಾ ಅಂಬುದಿಹಿ, ಅಲಂ ಚೆನ್ನಾಗಿ ತುಂಬಾ ಪ್ರತಿಭೆಯಿಂದ ಕೂಡಿರುವಂತಹ, ಅಂಬುಧಿ ಅಂಬು ಅಂದ್ರೆ ನೀರು, ಅಂಬುಧಿ ಅಂದ್ರೆ ಸಮುದ್ರ, ಪ್ರತಿಭಾ ಸಮುದ್ರರಾದ ಪ್ರತಿಭೆಯ ಸಮುದ್ರದಂತಿರುವಂತಹ ಮಗುವಿದ್ದಾನೆ ಅಂತ ಹೇಳಿ ಪ್ರತಿಭಾ ಅಂಬುದಿಹಿ ಇತಿ, ಇಂತಹ ಮಗುವಾಗಿದ್ದಾನೆ. ಹಾಗಿದ್ದರೆ ಜನ ಮನೋ ವಚನ ಗ್ರಹ ಪೀಡನ ನ ಭವತಾತ್. ನಾವು ಈ ಕಾಲದಲ್ಲಿ ಬಹಳ ಜನಕ್ಕೆ ಗೊತ್ತಿರತ್ತೆ ದೃಷ್ಟಿ, ದೃಷ್ಟಿ ಅಂತೀವಿ ಅವ್ರಿಗೆ, ಆ ದೃಷ್ಟಿ ತಾಕತ್ತೆ, ದೃಷ್ಟಿ ದೃಷ್ಟಿಯಿಂದ ಬಂದಿದ್ದು ದೃಷ್ಟಿ ಅಂದ್ರೆ ನೋಟದಿಂದ, ಬುರಿ ನಜರ್ ಅಂತ ಹೇಳಿ ಹಿಂದಿಯಲ್ಲಿ ಪ್ರಯೋಗ ಮಾಡ್ತಾರೆ ದೃಷ್ಟಿ, ಕನ್ನಡದಲ್ಲಿ ತೆಲುಗುದಲ್ಲಿ ಕೂಡ ಈ ದೃಷ್ಟಿ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ, ಬುರಿ ನಜರ್ ಅಂತ ಹೇಳಿ. ಅಂದ್ರೆ ಯಾರಾದರೂ ಒಂದು ಮಗುವನ್ನು ಆಗಲಿ ಯಾರನ್ನು ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾನೆ ಮಗು ಅಂತೇಳಿ ದಿಷ್ಟಿ ತಾಕಬಹುದು, ನಾವು ದಿಷ್ಟಿ ತಾಕತ್ ಅಂತ ಹೇಳಿ ಒಂದು ಕಪ್ಪು ಚುಕ್ಕಿ ಇಡೋದು ಇದೆಲ್ಲ ಕೂಡ ನಮಗೆ ಪ್ರಾಕ್ಟೀಸ್ ನಲ್ಲಿ ಬಂದಿದೆ. ಸೊ ಈ ದೃಷ್ಟಿ ಅನ್ನುವುದು ಆ ಕಾಲದಿಂದಲೇ ಇತ್ತು ಅನ್ನೋದು ಗೊತ್ತಾಗತ್ತೆ, ಯಾವಾಗಿಂದಲೇ ಇತ್ತು ಅಂತ ಹೇಳಿ. ಬುರಿ ನಜರ್ ಅನ್ನೋದು ಎಲ್ಲ ಸಂಪ್ರದಾಯಗಳಲ್ಲಿ ಎಲ್ಲ ಕಡೆನೂ ಇದೆ ನೋಡ್ರಿ ಇದು. ಇನ್ಫ್ಯಾಕ್ಟ್ ವೆಸ್ಟರ್ನ್ ಕಲ್ಚರ್ ನಲ್ಲಿ ಕೂಡ ಈ ಕ್ಯಾಸ್ಟ್ ನೀವಿಲ್ಲ ಅಂತ ಕರೀತಾರೆ ಅವ್ರು ಕೂಡ ಇದೆ. ಸೊ ಇದು ಇಡೀ ಜಗತ್ತಿನಲ್ಲಿ ಪ್ರಚಾರದಲ್ಲಿರುವಂತಹ ವಿಷಯವಾಗಿದೆ. ಆದ್ದರಿಂದ ಜನಗಳಿಗೆ ಅವರ ಮನಸ್ಸಿಗೆ ಅವರ ವಾಕುಗಳಿಂದ ಗ್ರಹ ಪೀಡನ, ಗ್ರಹ ಅಂದ್ರೆ ಹಿಡಿಯುವುದು, ಪೀಡನ ಅಂದ್ರೆ ಅದರಿಂದ ಉಂಟಾಗುವ ತೊಂದರೆ ಅಂದ್ರೆ ದೃಷ್ಟಿಬಾಧೆ. ಈ ದೃಷ್ಟಿಬಾಧೆ ನ ಭವತಾತ್ ಬರಬಾರದು ಅಂತೇಳಿ, ಮಗು ಇಷ್ಟು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾನೆ, ಪ್ರತಿಭಾ ಸಮುದ್ರನಾಗಿದ್ದಾನೆ, ಇಂತಹ ಮಗುವು ಅವರು ಎಲ್ಲರ ಮುಂದೆ ನಾನು ಅಕ್ಷರಾಭ್ಯಾಸ ಮಾಡಿದರೆ ಎಲ್ಲ ಅಕ್ಷರಗಳು ನನಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಜನಗಳಿಗೆಲ್ಲ ಅವರ ಮನಸ್ಸು ಮಾತುಗಳಿಂದ ಈ ಮಗುವಿನ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತೆ. ಆ ಕೆಟ್ಟ ದೃಷ್ಟಿ ಬಿದ್ದರೆ ಮಗುವಿಗೆ ತೊಂದರೆ ಆಗತ್ತೆ, ಪೀಡೆ ಆಗತ್ತೆ, ಹಾಗಾಗಬಾರದು ಅಂತೇಳಿ. ನ ಭವತಾತ್ ಹಾಗೆ ಆಗಬಾರದು, ಗ್ರಹ ಪೀಡನ ಅಂದ್ರೆ ಮನೋವಚನ ಗ್ರಹ ಪೀಡನ, ಮನೋವಾಕ್ಗಳಿಂದ ಆ ಹಿಡುಕೊಂಡಿರುವ ಆ ದೃಷ್ಟಿ ರೂಪಕವಾದ ಪೀಡೆ ಬರಬಾರದು ಅಂತ ಹೇಳಿ ತಂ ಸ್ವತನಯಂ ತನ್ನ ಆ ಮಗನನ್ನು, ಚಿಕ್ಕ ಮಗು ಮಗನನ್ನು ವಿಜನಸ್ಥಳೇ, ಯಾರು ಇಲ್ಲಿ ಏಕಾಂತ ಸ್ಥಳದಲ್ಲಿ ರಹಸ್ಯವಾದ ಸ್ಥಳದಲ್ಲಿ ಅಂದ್ರೆ ಯಾರು ಗೊತ್ತಿಲ್ಲದೆ ಸಮಶಿಕ್ಷೆ ಇತ್ತು ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದರು. ತಂದೆ ಮಗುವಿಗೆ ಶಿಕ್ಷಣ ಕೊಡಬೇಕು, ಇಷ್ಟು ಪ್ರತಿಭಾಶಾಲಿಯಾದ ಮಗುವಿಗೆ ಏಕಾಂತ ಸ್ಥಳದಲ್ಲಿ ಯಾರ ದೃಷ್ಟಿ ತಾಕಬಾರದು ಅನ್ನುವ ಕಾರಣದಿಂದಾಗಿ ಅಷ್ಟು ರಹಸ್ಯವಾಗಿ ಆ ಮಗುವಿಗೆ ಆ ಶಿಕ್ಷಣ ಅಂದ್ರೆ ಪಾಠ ಬೋಧನೆ ಮಾಡಲಕ್ಕೆ ತಂದೆ ಶುರು ಮಾಡಿದರು. ಮಗುವಿನ ಅತ್ಯದ್ಭುತವಾದ ಪ್ರತಿಭೆಯನ್ನು ಕಂಡು ತಂದೆಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇತ್ತು ಅನ್ನೋದನ್ನು ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ 21, 22, 23 ಶ್ಲೋಕಗಳಲ್ಲಿ ಒಂದು ವಿಚಿತ್ರವಾದ ಸಂಘಟನೆ ನಡೆಯುತ್ತೆ. ಅದರ ಒಂದು 21 ಮಾತ್ರ ಇವತ್ತು ನೋಡಿಬಿಟ್ಟು ಅದು ಸ್ವಲ್ಪ ಮಟ್ಟಿಗೆ ನೋಡಿ ಅದರ ಪೂರ್ಣ ವಿಸ್ತಾರ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇದು ಹೀಗಿದೆ, 21 ಶ್ಲೋಕ. ಮಹವತಾ ಸ್ವಜನೇನ ಸಮೀರಿತ ಸ್ವಜನನೀ ಸಹಿತೇನ ಕದಾಚನ ರುಚಿರ ವಾಚನಯಾರ್ಚಿತ ವಾಕ್ಷಿಯ ಪ್ರತಿಯೇ ಪ್ರಭುಣ ಘೃತವಲ್ಯಪಿ ಅಂಥೇಳಿ. ತಾಯಿ ಮಗು ನೋಡಿ, ಚಿಕ್ಕ ಮಗು, ಸೊ ತಂದೆ ಅನ್ನ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ತಂದೆ. ಅಂತಹ ಮಗುವನ್ನು ಹಿಡಿಕೊಂಡು ತಾಯಿ ಒಂದು ಸಂದರ್ಭದಲ್ಲಿ ಒಂದು ಕಡೆ ಹೋಗಿದ್ದಾಳೆ. ಆ ತಾಯಿ ಎಲ್ಲಿ ಹೋಗಿದ್ದಾಳೆ, ಅಲ್ಲಿ ನಡೆದ ಘಟನೆ ಏನು ಅಂತ ಹೇಳುವಾಗ ಆ ತಾಯಿ ಹೋದ ಜಾಗೆಯನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದರ ಅನ್ವಯ ಹೀಗಿದೆ. ಕದಾಚನ ಮಹವತ ಸ್ವಜನೇನ ಸಂಈರಿತ ಸ್ವಜನನೀ ಸಹಿತೇನ ರುಚಿರ ವಾಚನಯ ಅರ್ಚಿತ ವಾಕ್ಷಿಯ ಪ್ರಭುಣ ಘೃತವಲ್ಲಿ ಅಪಿ ಪ್ರತಿಯೇ. ಅಂದರೆ ತಾಯಿ ಒಂದು ಕಡೆ ಹೋಗಿದ್ದಾಳೆ ಮಗುವನ್ನು ಕರ್ಕೊಂಡು. ಯಾವಾಗ? ಕದಾಚನ, ಒಂದಾನೊಂದು ದಿನ, ಒನ್ಸ್ ಅಪಾನ್ ಎ ಟೈಮ್ ಅಂತ ಹೇಳಿದಂತೆ, ಒಂದು ದಿನ, ಒನ್ ಆಫ್ ದೋಸ್ ಡೇಸ್, ಒಂದು ದಿನದಲ್ಲಿ, ಒಂದು ದಿನದಲ್ಲಿ ಮಹವತ. ಮಹವತ ಅಂದ್ರೆ ಉತ್ಸವ, ಒಂದು ಯಾವುದೋ ಒಂದು ದೊಡ್ಡ ಉತ್ಸವ ನಡೀತಾ ಇತ್ತು ಮತ್ತು ಆ ಉತ್ಸವಕ್ಕೆ ಹೋಗ್ಬೇಕು. ಈ ಮಗುವನ್ನು ಒಬ್ಬನ್ನೇ ಬಿಟ್ಟರೆ ಎಲ್ಲ ಹೊರಟೋಗ್ತಾನೆ ಮಗು ಅಂತ ಹೇಳಿ ತಾಯಿ ಏನ್ ಮಾಡಿದ್ಲು, ತನ್ನ ಜೊತೆಲೆ ಈಗ ಕೈ ಸ್ವಲ್ಪ ಮಗು ದೊಡ್ಡವನಾಗಿದ್ದಾನೆ, ಆಗ ಚಿಕ್ಕ ಮಗು, ಆ ಮಗು ಎಲ್ಲೆಲ್ಲ ಆಡ್ಕೊಂತ ಹೊಟ್ಟೋಯ್ತು. ಆದ್ದರಿಂದ ಈ ತಾಯಿಗೆ ಈಗ ಸ್ವಲ್ಪ ಜೋಪಾನವಾಗಿ ಆ ಮಗುವನ್ನು ಹಿಡ್ಕೊಂಡು ತಾಯಿ ಕರ್ಕೊಂಡು ಹೋಗಿದ್ದಾಳೆ. ಸೊ ಆ ಉತ್ಸವದ ಸಂದರ್ಭವಾಗಿ, ಮಹಾ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಉತ್ಸವ ಅಂತ ಅರ್ಥ. ಮಹಾವತ ಅಂದ್ರೆ ಉತ್ಸವ, ಉತ್ಸವಕ್ಕೆ ಹೋಗುವಂತವಳಾಗಿದ್ದಾಳೆ. ಮಹಾವತ ಅಂದ್ರೆ ಉತ್ಸವಕ್ಕೆ ಹೋಗಲಕ್ಕೆ ಸಿದ್ಧಲ, ಉತ್ಸವವತ ಉತ್ಸವಕ್ಕೆ ಹೋಗಲಕ್ಕೆ ಸಿದ್ಧವಾದಂತಹ ಅವಳು ಆಗಿದ್ದಾಳೆ ತಾಯಿ. ಆ ಉತ್ಸವಕ್ಕೆ ತಾಯಿ ಅಷ್ಟೇ, ಜನರು ಎಲ್ಲರೂ ಕೂಡ ಉತ್ಸವವತ ಅಂದ್ರೆ ಉತ್ಸವಕ್ಕೆ ಹೋಗಲಕ್ಕೆ ಸಿದ್ಧರಾಗಿರುವಂತಹ ಸ್ವಜನೇನ. ಸ್ವಜನೇನ ಅನ್ನುವುದು ತೃತೀಯ ವಿಭಕ್ತಿ, ಮಹಾವತ ಅನ್ನುವುದು ಕೂಡ ತೃತೀಯ ವಿಭಕ್ತಿ. ತೃತೀಯ ಅಂದ್ರೆ ಮಹಾವತ ಅಂದರೆ ಉತ್ಸವಕ್ಕೆ ಹೋಗಲಕ್ಕೆ ಸಿದ್ಧರಾಗಿರುವಂತಹ ಸ್ವಜನೇನ, ತನ್ನ ಬಂಧು ಜನಗಳಿಂದ ಕೂಡಿಕೊಂಡು. ಸಮೀರಿತ ಸ್ವಜನನೀ ಸಹಿತೇನ, ಸಮೀರಿತ ಸಮ್ಯಕ್ ಈರಿತ ಪ್ರೇರಿತಯ ಅಂದ್ರೆ ಎಲ್ಲರೂ ಕೂಡ ಬಂದ, ಮಾಮ ನೀವು ಬನ್ನಿ ನೀವು ಬನ್ನಿ ಅಂತೇಳಿ ಎಲ್ಲರೂ ಆ ತಾಯಿಯನ್ನು ಕರ್ಕೊಂಡು ಹೋಗಿದ್ದಾರೆ. ತಾಯಿ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ದರಿಂದ ಸಮೀರಿತ, ಸಮ್ಯಕ್ ಈರಿತ, ಸಮೀರಿತ ಪ್ರೇರಿತಳಾಗಿ ಅಂದ್ರೆ ಎಲ್ಲರಿಂದ ಕರೆಯಲ್ಪಟ್ಟವಳಾಗಿ ಆ ತಾಯಿ. ಸ್ವಜನನಿ ಸಹಿತೇನ, ತಾಯಿ ಜೊತೆಲಿ ಮಗು ಇಬ್ಬರು ಹೊರಟಿದ್ದಾರೆ. ಸ್ವಜನನಿ ತನ್ನ ತಾಯಿಯ ಸಹಿತನಾಗಿ, ತಾಯಿಯಿಂದ ಕೂಡಿಕೊಂಡವನಾಗಿ ಈ ಮಗುವು. ರುಚಿರ ವಾಚನಯ ಮನೋಹರಯ ವಾಚನಯ ಅಕ್ಷರಜಯೇನ. ವಾಚನಯ ಅನ್ನುವ ವಾಕ್ಕಿಂದ ಬಂದ ಶಬ್ದ. ವಾಚನಯ ಅಂತ ಹೇಳಿದರೆ ವಾಕ್ ಶಕ್ತಿ, ವಾಕ್ ಸಂಪದೆ, ಅಕ್ಷರ ಜಯ, ಅವೆಲ್ಲವನ್ನು ಹೇಳುವಂತಹ ಶಬ್ದ ಆಗಿದೆ. ವಾಕ್ಕಿಂದ ಬಂದ ಶಬ್ದ ವಾಚನಯ ಅಂದ್ರೆ ಒಂದು ಅಕ್ಷರ ಜಯದಿಂದ, ವಾಕ್ ಸಂಪತ್ತಿಯಿಂದ, ವಾಕ್ ಶಕ್ತಿಯಿಂದ ಕೂಡಿದವರಾಗಿ. ಅದು ಎಂಥದ್ದು? ರುಚಿರವಾದದ್ದು, ಮನೋಹರವಾದದ್ದು, ಸುಂದರವಾದಂತಹ ವಾಕ್ ಶಕ್ತಿಯಿಂದ ಕೂಡಿದಂತಹ ಈ ಮಗುವಿನ ಜೊತೆಲಿ. ಸೊ ವಚನಯ ಅರ್ಚಿತ ವಾಕ್ಷಿಯ ಅಂಥೇಳಿ, ಅರ್ಚಿತಾಹ ಸರ್ವೈಹಿ ಸಂಭಾವಿತ ವಾಕ್ಷಿಹಿ ವಚನಾ ಸಂಪತ್ತು ಯಸ್ಯ ಸಹ ಅಂತೇಳಿ. ಅಂದ್ರೆ ಇವೆಲ್ಲ ಈ ಮಗುವಿನ ವಿಶೇಷಣಗಳು. ಆ ಮಗು ಎಂಥವನಾಗಿದ್ದಾನೆ? ಮಗುವು ಮನೋಹರವಾದಂತಹ ವಾಕ್ಶಕ್ತಿಯಿಂದ ಕೂಡಿದಂತಹ ಮಗುವಿನ ಜೊತೆಲಿ. ಸೊ ಇಲ್ಲಿ ತೃತೀಯ ಭಕ್ತಿ, ಕದಾಚನ ಮಹವತ ಸ್ವಜನೇನ ಸಮೀರಿತ ಸ್ವಜನನೀ ಸಹಿತೇನ ರುಚಿರ ವಾಚನಯ ಅರ್ಚಿತ ವಾಕ್ಷಿಯ ಪ್ರಭುಣ ಸಮರ್ಥರಾದಂತಹ ಈ ಚಿಕ್ಕ ಮಗುವಿನ ಜೊತೆಲಿ ಅಂತೇಳಿ. ಸೊ ಪ್ರಭುಣ ಅನ್ನು, ಪ್ರಭು ಅಂದ್ರೆ ಸಮರ್ಥ ಅಂತ ಅರ್ಥ. ಸಮರ್ಥನಾದ ಈ ಮಗುವಿನ ಜೊತೆಲಿ, ಆ ಮಗು ಎಂಥವನು, ಅವನು ಎಂಥ ಪ್ರಭು, ಎಂಥ ಸಮರ್ಥ ಆ ಮಗುವು ಅಂತ ಹೇಳಿದರೆ, ಆ ಮಗುವಿನ ವಿಶೇಷಣಗಳೆಲ್ಲ ಇವು. ಆ ಮಗು ಎಂಥವನು ಅಂತ ಹೇಳಿದ್ರೆ, ಉತ್ಸವದಿಂದ ಕೂಡಿದಂತಹ, ಉತ್ಸವ ದೃಷ್ಟಿಯಲ್ಲಿ ಹೋಗುತ್ತಿರುವಂತಹ, ತನ್ನ ಬಂಧು ಜನಗಳ ಸಹಿತವಾಗಿ ತಾಯಿಯ ಜೊತೆಲಿ ಕೂಡಿಕೊಂಡು ಹೊರಟಿರುವಂತಹ, ಸುಂದರವಾದಂತಹ ಮನೋಹರವಾದಂತಹ ವಾಕ್ ಶಕ್ತಿಯಿಂದ ಕೂಡಿರುವಂತಹ ಅರ್ಚಿತ ವಾಕ್ಷಿಯ ಅಂದ್ರೆ ವಾಕ್ ಸಂಪತ್ತು ಯಾವುದಿದೋ ಅದು ಎಲ್ಲರಿಂದಲೂ ಮಾನ್ಯವಾಗಿ, ಅಂದ್ರೆ ಎಲ್ಲರಿಂದಲೂ ಮಾನ್ಯವಾಗಿರುವಂತಹ, ಪೂಜಿಸಲ್ಪಟ್ಟಂತಹ, ಎಲ್ಲರೂ ಗೌರವಿಸಲಕ್ಕೆ ಯೋಗ್ಯವಾಗಿರುವಂತಹ ವಾಕ್ ಸಂಪತ್ತಿಯಿಂದ ಕೂಡಿರುವಂತಹ ಪ್ರಭುವಿನ ಜೊತೆಲಿ ಕೂಡಿದವರಾಗಿ ಅವರು ಘೃತವಲ್ಲಿ ಅಪಿ ಪ್ರತಿಯೇ ಈ ಮಗುವಿನ ಜೊತೆಲಿ ಪ್ರಭುನಾ ಸಹ ಆ ಮಗುವಿನ ಜೊತೆಲಿ ಆ ತಾಯಿ ಜನನಿ ಪ್ರತಿಯೇ ಅಂದ್ರೆ ಪ್ರಾಪ್ತ ಅಂದ್ರೆ ಈ ಘೃತವಲ್ಲಿ ಅನ್ನುವ ಊರಿಗೆ ಸೇರಿಕೊಂಡಳು. ಆ ಊರಿನ ಹೆಸರು ಘೃತವಲ್ಲಿ. ಘೃತವಲ್ಲಿ ಅಪಿ ಪ್ರತಿಯೇ ಅಂದ್ರೆ ಘೃತವಲ್ಲಿ ಅನ್ನುವ ಊರನ್ನು ಸೇರಿಕೊಂಡು. ಈ ಘೃತವಲ್ಲಿ ಅನ್ನುವ ಊರು ಒಂದು ಬಹಳ ಇಂಟ್ರೆಸ್ಟಿಂಗ್ ಎಟಿಮಾಲಜಿ. ಘೃತ ಅಂದ್ರೆ ನಿಮ್ಮೆಲ್ಲರಿಗೂ ತುಪ್ಪ, ನೇಯಿ. ಅದಕ್ಕೆ ಇನ್ನೊಂದು ಶಬ್ದ ಹಳೆ ಕನ್ನಡದಲ್ಲಿ ನೇಯಿ ಅಂತ ಕರೀತಾರೆ, ತೆಲುಗುನಲ್ಲಿ ಅದಕ್ಕೆ ನೇಯಿ ಅಂತಲೂ ಕರೀತಾರೆ. ತುಪ್ಪ ಅಂತ ನೇಯಿ ಅಂತಲೂ ಶಬ್ದ ಇದೆ. ಆ ನೇಯಿ ಅನ್ನುವ ಶಬ್ದದಿಂದ ಬಂದಿರುವಂಥದ್ದು ವಲ್ಲಿ ಅಂದ್ರೆ ಬಲ್ಲಿ ಅಂತೇಳಿ. ಸೊ ನೇಯಿ ಬಲ್ಲಿ ಅದು ಮೊದಲು ಸಂಸ್ಕೃತ ಶಬ್ದ ಇತ್ತು, ಘೃತವಲ್ಲಿ ಅಂತಿತ್ತು ಆ ಊರಿನ ಹೆಸರು. ಆಮೇಲೆ ಕನ್ನಡಕ್ಕೆ ಅಪಭ್ರಷ್ಟ ಭಾಗ ಅಂದ್ರೆ ಆ ಸಂಸ್ಕೃತದಿಂದ ಹೊರಗೆ ಬಿದ್ದು ಆ ಕನ್ನಡೀಕರಣ ಮಾಡಿದ್ರು ಆ ಶಬ್ದವನ್ನು. ಮಾಡಿದಾಗ ಘೃತ ವಲ್ಲಿ, ವಲ್ಲಿ ಅಂದ್ರೆ ಬಲ್ಲಿ, ನೇಯಂ ಪಲ್ಲಿ ಇಲ್ಲ ನೇಯಂ ಬಲ್ಲಿ, ನೇಯಂ ಪಲ್ಲಿ ನೇಯಂ ಬಳ್ಳಿ ಅನ್ನುವ ಹೆಸರು. ಆಮೇಲೆ ಈಗ ಪ್ರಸ್ತುತ ಆ ಹೆಸರಿಂದಲೇ ಕರಿತಾ ಇರಬಹುದು ಆ ಜಾಗ, ಅದಕ್ಕೆ ನೇಯಂ ಬಲ್ಲಿ ಇಲ್ಲ ನೇಯಂ ಪಲ್ಲಿ ಅಂತ ಈಗ ಕರಿತಾ ಇರಬಹುದು ಆ ಚಿಕ್ಕ ಒಂದು ಸ್ಥಳ, ಒನ್ ಪ್ಲೇಸ್. ಅದೇ ಈ ಹೆಸರುಗಳು ವಾರಂಬಳ್ಳಿ, ಕರಂಬಳ್ಳಿ, ಹೀಗೆ ಈ ಬಳ್ಳಿ ಅಂದ್ರೆ ಕ್ರೀಪರ್ ಅಂತೀವಿ ನೋಡ್ರಿ, ಲತೆಗಳು ಇಲ್ಲ ಬಳ್ಳಿ ಕ್ರೀಪರ್ ಅಂತೀವಲ್ವಾ, ಅದಕ್ಕೆ ಬಳ್ಳಿ ಅಂತ ಕರೀತಾರೆ. ತುಪ್ಪ ಬಳ್ಳಿ ಅಂದ್ರೆ ಬಳ್ಳಿಯಲ್ಲಿ ತುಪ್ಪ ಬರುತ್ತಂತಲ್ಲ, ಆ ತುಪ್ಪವನ್ನು ಬಳ್ಳಿಯನ್ನು ಎರಡನ್ನು ಸೇರಿಸಿ ಊರುಗಳ ಹೆಸರು ಹೀಗೆ ಬರುತ್ತೆ. ವಿಚಿತ್ರವಾಗಿ ಎರಡು ಶಬ್ದಗಳನ್ನು ಸೇರಿಸಿ ಒಂದು ಊರನ್ನು ಹೆಸರು ಮಾಡ್ತಾರೆ, ಇಲ್ಲ ಮೂರು ಶಬ್ದಗಳು ಸೇರಿಸಿ ಮಾಡಬಹುದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆ ವಿಧವಾಗಿ ಈ ನೇಯಿ ಬಳ್ಳಿ ಎರಡನ್ನು ಸೇರಿಸಿಬಿಟ್ಟು ನೇಯಂ ಬಳ್ಳಿ ನೇಯಂ ವಳ್ಳಿ ಅಂತ ನೇಯಂ ಪಳ್ಳಿ ಅಂತ ಹೆಸರು. ಅದಕ್ಕೆ ಒರಿಜಿನಲ್ ನೇಮ್ ಘೃತವಲ್ಲಿ ಅನ್ನೋದು ಬಹಳ ಕಾಲದಿಂದ ಹಳೆ ಹೆಸರು, ಅದು ಸಂಸ್ಕೃತ ಶಬ್ದ ಘೃತವಲ್ಲಿ ಅಂತಿತ್ತು. ಆ ಊರಿಗೆ ತಾಯಿ ಬಂದು ಮಗುವಿನ ಜೊತೆಯಲ್ಲಿ ಬಂದು ಆ ಊರಿಗೆ ಬಂದಿದ್ದಾಳೆ ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ಅಲ್ಲಿ ಏನು ವೃತ್ತಾಂತ ನಡೀತು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸೇಂದ್ಯೇವ ಬುದ್ಧ್ಯಾತ್ಮನಾವ ಅನುಸ್ವಾಹಂ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣಯ ಸಪ್ರಾಣಿ. ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ 6 ಸುತ್ತಿ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದೇ. ಹರೇಶ್ ಶ್ರೀನಿವಾಸ.